ಸಾಕ್ಷಾತ್ತೆ ದೂಡಾಡ್ಬಿಟ್ರೆ ನಿದ್ರೆ ಹೋಗ್ಬೇಕಾಗ್ಲಿ. ಸತ್ವಗುಣ ಕೆಪಾಸಿಟಿ ಇದೆ. ಗುರು ಭಕ್ತ್ಯ ಸಕಾಲದಲ್ಲಿ ಯಾವಾಗಲೂ ಮಾಡಿದ ಒಂದು ಇದು ಮಾಡಬಾರ್ದು. ಆಟ್ ಟೈಮಿಂಗ್ಸ್ ರಾತ್ರಿ 12 ಗಂಟೆ ಮೇಲೆ ಊಟ ಮಾಡೋದು ಗೊತ್ತಾಯ್ತಾ. ಸುಮ್ ಸುಮ್ಮನೆ ಕೆದರಿರ್ತಾರೆ, ಸುಮ್ ಸುಮ್ಮನೆ ಲೇಟಾಗಿ ಊಟ ಮಾಡೋದು ಅಷ್ಟೇ. ಸ್ನಾನ ಕೇಳದೆ 1 ಗಂಟೆ ಮೇಲೆ ಸ್ನಾನ ಕೇಳದೆ ಬೆಳಿಗ್ಗೆ ಎಲ್ಲ ಚೂಡಾ ಚಾಡು ಮುಗಿಸ್ಬಿಟ್ಟಿರ್ತಾರೆ. ಆಗ್ಲೇ 1 ಗಂಟೆ ಕೇಳಿದೆ, ಯಾವುದೋ ಅವ್ರಿಗೆ ಊರಿಗೆ ಹೋಗಿದ್ದೆ ದಿವಸ. ಅವ್ರು 1 ಗಂಟೆ ಸ್ನಾನ ಹೆಚ್ಚಕ್ಕೆ ಸ್ನಾನ ಕೇಳ್ತಿದ್ದ, ಅವನು ಸ್ವಲ್ಪ ಹೊತ್ತಿಗೆ ಅಡಿಗೆವನು ಹೋಗ್ತಿದ್ದ. 5:30 ಊಟ, 6 ಗಂಟೆ ಪ್ರವಚನ ಶುರು. ಏನು ಮ್ಯಾಚ್, ಅವರೇನೋ ಆರಾಮ ಬರಿಕೊಂಡ್ಬಿಡ್ತಾರೆ. ನಿಶ್ಚಿಂತೆ ಅವ್ರು ಊಟ ಮಾಡಿಬಿಟ್ಟು ಪ್ರವಚನ ಮಾಡೋಕ್ಕೆ ಹ್ಯಾಕ್ ಸಾಧ್ಯ 1/2 ಗಂಟೆಯಲ್ಲಿ? ಸ್ವಲ್ಪ ಅದಕ್ಕೆ ಬಿಸ್ತು ತಿರ್ತಿರ್ಬೇಕು. ಆಮೇಲೆ ಇಷ್ಟೊತ್ತ ರೆಸ್ಟ್ ತಗೊಳ್ಳಿ, ಅದು ಆಹಾರ ಏನಾಗಬೇಕಾದ್ರೆ ಇಷ್ಟು ಕೂಡ ಸೆಟ್ಲ್ ಆಗಬೇಕು. ಅದು ಬಿಟ್ಬಿಟ್ಟು ಕುತ್ಕೊಬಿಟ್ಟು ಅವರೇನು ಅವ್ರು ಹಡಿದಿ ಹೊಡೆದ ಕೂತ್ಬಿಡ್ತಾರೆ ಹೋಗ್ಬಿಟ್ಟು. ಎಷ್ಟು ಕಷ್ಟ ಅವು, ಸ್ವಲ್ಪ ಏನು ಬೆಳಿಗ್ಗೆ ಏನು ಕೆಲಸ ಇಲ್ಲ. ಕೆಲಸ ಅಂದರೆ ಫಲಾರ ಮಾಡೋದು ಅಷ್ಟೇ ಕೆಲಸ ಅವರಿಗೆ. ಒಂದು ನೋಡಿ ತಿಂದ್ಬಿಡೋದು, ಉಪವಾಸ ಕೂತಿರ್ಬೇಕು. ಅವ್ರು ಬೇರೆ ಪುರುಷಾರ್ಥ ಎಲ್ಲ ಪುಣ್ಯರಿ, ಆಚಾತ್ರದಿಲ್ಲ. ಹಾಗೆಲ್ಲ ಮಾಡಬಾರ್ದು, ಅದರಿಂದ ರೋಗ ಬರುತ್ತೆ, ಇದು ಬರುತ್ತೆ. ಇದು ಬಂದು ಜನ ಬರೋದು ಬಿಟ್ಬಿಡ್ತಾರೆ ಕಡೆ, ಮಾಡಬಾರ್ದು. ಹಾಗೆಲ್ಲ ಅನಿವಾರ್ಯವಾದರೆ ತಡೀ ಡಿಫರೆಂಟ್, ಏನೋ ಕೆಲಸ ಇತ್ತಪ್ಪ ಏನೂ ಇಲ್ಲ. ಆ ಕಾಲದಲ್ಲಿ ಬಹಳ ಜನ ಮಾಡ್ತಾರೆ, ಅದು ಬಹಳ ರೋಗಕ್ಕೆ ಕಾರಣ. ಪರ್ಪಸ್ ಇದ್ದ ಮಾಡಿದ್ರೆ ದೋಷ ಅಲ್ಲ. ಒಂದು ಯಾರೋ ಕಾಯ್ತಾ ಇರ್ತಾರೆ, ಬರೋದು ಯಾವಾಗೇನು ಅನಿಸೋದಿಲ್ಲ. ಅದು ಸುಮ್ಮನೆ ಮಾಡಿದ್ರೆ ಅದು ತಪ್ಪು, ಭಾರಿ ತಪ್ಪು. ನಿದ್ರಾಂ ಸತ್ವ ನಿಷೇವಯ ಏತತ್ ಸರ್ವಂ ಸತ್ವಂಚ ಉಪಶಮೇನವ. ಸತ್ವಗುಣವ್ರು ಗೆಲ್ಲಬೇಕು ಕೊನೆಗೆ. ನಾವು ಸತ್ವಗುಣರು ಬಂಧಕನೇ, ಯಾತಕ್ಕೆ ಪ್ರಕೃತಿ ಗುಣ ಅದು. ಅದನ್ನು ಉಪಶಮೇನ ವಿಷಯ ಭಗವ ಉಪಶಮ ಅಂದ್ರೆ ಭಗವನ್ ನಿಷ್ಠೆ. ದೇವ್ರು ಧ್ಯಾನ ಮಾಡ್ತಾ ಮಾಡ್ತಾ ಅದು ಕಡಿಮೆ ಆಗ್ತದೆ. ಮತ್ತು ಭಗವನ್ ನಿಷ್ಠೆ ಮಾಡಿದ್ರೆ ಸತ್ವಗುಣ ಕಡಿಮೆ ಆಗಬೇಕಾದ್ರೆ ತಮಾಷೆ ಅಂದರೆ ಸತ್ವಗುಣ, ರಜೋಗುಣ, ತಮಗುಣ, ಪ್ರಕೃತಿಯ ಗುಣಗಳು, ಇವನ್ನ ಗೆಲ್ಲಬೇಕು ನಾವು. ಗೆದ್ದು ಬಿಟ್ಟರೆ ಏನಾಗುತ್ತೆ, ದೇವ್ರ ಧ್ಯಾನ ಮಾಡಿದ್ರೆ ಗೆದ್ದು ಬಿಡುತ್ತೆ, ಹೌದಲ್ಲ? ಅದು ದೇವರಿಗೆ ಗುಣ ಇರುತ್ತಾಗಿದ್ರೆ ಅದಕ್ಕೆ ನಿರ್ಗುಣ ಅಂತ ದೇವರಿಗೆ ಹೆಸರು. ಅರ್ಥ ಆಯ್ತಾ? ನಿರ್ಗುಣ ಮನುಷ್ಯ ಮುಕ್ತಿ ಹೋದಾಗ ಏನಂತ ಕರೀತಾರೆ ಅದನ್ನು? ನಿರ್ಗುಣನಾದ ಅಂತ ಕರೀತಾರೆ. ಯಾಕೆ? ಪ್ರಕೃತಿಯ ಗುಣಗಳನ್ನು ದಾಟಿಬಿಟ್ಟ ಅಂತ ಅರ್ಥ. ದೇವರ ಧ್ಯಾನದಿಂದನೇ ಪ್ರಕೃತಿಯ ಗುಣಗಳನ್ನು ನಾವು ದಾಟೋದಾದರೆ ದೇವರ ಗುಣಗಳ ಸಂಬಂಧ ಇರುತ್ತಾ? ಇಲ್ಲೇ ಇಲ್ಲ. ಅದಕ್ಕೆ ನಿರ್ಗುಣ ಶಬ್ದದ ಅರ್ಥ ಅದು. ಇವರೇನು ಮಾಡ್ಕೊಂಡ್ರು ಅದ್ವೈತಿಗಳೆಲ್ಲ? ಗುಣನೇ ಇಲ್ಲ ಅಂತ ಅರ್ಥ ಮಾಡ್ಕೊ. ಗುಣ ಅಟ್ರಿಬ್ಯೂಟ್ಸ್ ಇಲ್ಲ ಅಲ್ಲ, ಈ 3 ಕೆಟ್ಟ ಗುಣಗಳಿಲ್ಲ. ಅದೇ ಅರ್ಥ, ಅದೇ ಅರ್ಥ. ಶಾರ್ಟ್ ಫಾರಂ ಮಾಡಿಬಿಟ್ಟಿರ್ತಾರಲ್ಲ, ಹಾಕಿ ಕೆಲವು ವಿಷಯಗಳು ಬರ್ತಾ ಬರ್ತಾ ಏನು ಮಾಡ್ತಾ ಬರ್ತಾರೆ, ಶಾರ್ಟ್ ಮಾಡಿಬಿಡ್ತಾರೆ. ಅದನ್ನು ಅಲ್ಲಿಗೆ ಅರ್ಥ ಮಾಡ್ಕೋಬೇಕು. ಏನು ಮಾಡಬಾರ್ದು ಅದನ್ನು? ಒಬ್ಬ ಕೆಲವು ವಿಷಯ ಎಷ್ಟೋ ಸರ್ತೆ ಚಿಕ್ಕದ್ ಮಾಡೋದಷ್ಟು ಅಂತ ಹೇಳ್ತಾರೆ. ಪ್ರಶ್ನೋಪನಿಷತ್ತು ಅಂದ್ಬಿಡ್ತಾರೆ. ಆ್ಯಕ್ಚುಲಿ ಏನದು? ಷಟ್ ಪ್ರಶ್ನೆ ಉಪನಿಷತ್ತು. ಯಾರಿಗೆ ಸಾಕದು? ಸಾಮಾನ್ಯವಾಗಿ ಅದ್ವೈತಿ ಎಲ್ಲರಿಗೆ ಪಿಂಟೆಸ್ಟ್ ಮಾಡಿಸಿರ್ತಾರೋ, ಪ್ರಶ್ನೋಪನಿಷತ್ತು ಅಷ್ಟೇ ಮಾಡಿಸಿರೋದು ಅವರು ತಿಳಿತಿಲ್ಲ ಅಷ್ಟೇ. ಕೊನೆಗೆ ಎಷ್ಟು ಬಟ್ಟೆ ಬರ್ತಾ ಹೋಗುತ್ತೆ ಅಂದರೆ ಎಷ್ಟು ಪ್ರಶ್ನೆ ಎಷ್ಟು ಬರ್ತಾ ಹೋಗ್ಬಿಡುತ್ತೆ ಕೊನೆಗೆ. ಪ್ರಶ್ನೆ ಇದ್ದ ಅದೇ ಪ್ರಶ್ನೆ ಆಗುತ್ತೆ ಕೊನೆಗೆ. ಎಷ್ಟು ಪ್ರಶ್ನೆ ಬಂದರೆ ಪ್ರಶ್ನೆ ಆಗೋ ಚಾನ್ಸ್ ಇರ್ತದೆ. ನಮ್ಮ ಅಡ್ವಾಂಟೇಜ್ ಅಂತ ಮಾಡ್ಕೊಂಡಿರ್ತೇವೆ ನಾವು. ಆಗ ಬೇರೆಯವ್ರು ಬಂದು ಹೇಳ್ಬೇಕಾದ್ರೆ ಏನು ಮಾಡ್ತೇವೆ? ಕ್ಲಿಯರ್ ಆಗಿಡುತ್ತೆ. ಆ ದೃಷ್ಟಿಯಿಂದ ಅದು ದೋಷ ಅಲ್ಲ. ಯಶ ಸಾಕ್ಷಾತ್ ಭಗವತಿ ಕೊನೆಯ ಒಂದು ಹೇಳ್ತಾರೆ, ಇಷ್ಟೆಲ್ಲ ಭಾರಿ ಕಷ್ಟ ಒಂದು ಕೆಲಸ ಮಾಡಿ. ಏತತ್ ಸರ್ವಂ ಗುರುಭಕ್ತಿಯ ಪುರುಷೋ ಮನಸಾ ಜಪೆ ಜಯ. ಎಲ್ಲ ಗುರುಭಕ್ತಿ ಒಂದಿದ್ದು ಸರಿಯಾಗಿದ್ದರೆ ಯಾ ಎಲ್ಲ ಒಂದಕ್ಕೆ ಒಂದೇ ರೆಮಿಡಿ ಅಂತ ಹೇಳ್ಬಿಡ್ತಾರೆ. 100 ರೆಮಿಡಿ ಬೇಕಾಗಿಲ್ಲ. ನಿಜವಾದ ರೆಮಿಡಿ ದೇವರ ಧ್ಯಾನ. ಅದಕ್ಕೆ ದಾರಿ ತೋರಿಸೋದು ಯಾರು? ಗುರುಗಳು. ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ, ಉಳಿದ್ ಬೇಕಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಯಾವ ಸಮಸ್ಯೆನೂ ಇಲ್ಲ. ಯಶ್ಚ ಸಾಕ್ಷಾತ್ ಭಗವತಿ ದಾನದೀಪ ಪೂಜೆ ಭೂತಜಂ ಭೌತಿಕಂ ಅಷ್ಟಾಂಗ ಸಾಮರ್ಥ್ಯ ಸತ್ವಗುಣೇ ರಜಸ್ತಮಸಿ ಉಪಶಮೇನ ಭಗವನ್ ನಿಷ್ಠಯ ಶಮೋಮನಿಷ್ಠತಾ ಬುದ್ಧೇ ಸರ್ವತ್ರಾಪಿ ಭಗವದ್ಭಕ್ತಿರೇವ ಪ್ರಯೋಜಿಕ ಇತ್ಯಾಶಯನ ಏತದಿತಿ. ದೇವರು ಭಕ್ತರಾಗಿರ್ತಾರೆ. ಉದಾಹರಣೆಗೆ ಜಾತಕ ಸರಿ ಇಲ್ಲ, ಏನೇನೋ ಇದೆ, ಸಾಧಾರಣ ಶಾಂತಿ ಹೇಳ್ತಾರೆ, ತಪ್ಪೇನಲ್ಲ. ಅದ್ರ ಬದಲು ಏನು ಮಾಡ್ತಾನೆ ಇವನು? ಸದಾ ದೇವರ ಧ್ಯಾನ, ಶಾಸ್ತ್ರ ಪಾಠ ಹೇಳ್ತಾ ಇರ್ತಾರೆ. ಅವು ದೋಷನೇ ಇಲ್ಲ. ಯಾವ ಏನು ಮಾಡೋದಿಲ್ಲವೋ, ಯಾವ ಫಂಕ್ಷನ್ನೇ ಮಾಡೋದಿಲ್ಲ ಯಾವುದು ಕೂಡ. ಎಲ್ಲ ಸರ್ಪ್ರೆಸ್ ಆಗಿಬಿಡುತ್ತೆ. ಯಾಕೆ ದೇವರದೇ ಹೈಯೆಸ್ಟ್ ಮಾಡ್ತಿರೋದ್ರಿಂದ ಏನಾಗದೆ. ಅದು ನಂಬಿಕೆ ಎದ್ದುಬಿಟ್ರೆ ಬೇಕಾದಷ್ಟು ಸಾಧನೆ ಮಾಡ್ಬೋದು. ಅದು ಒಂದೊಂದಕ್ಕೆ ಒಂದೊಂದೇ ರೆಮಿಡಿ ಆದರೆ ಅದು ಎಲ್ಲದಕ್ಕೂ ಒಂದೇ ರೆಮಿಡಿ. ಇದು ದೇವರ ಜ್ಞಾನ ಭಗವದ್ಭಕ್ತಿಯ ಮಹಿಮೆ. ಯಶ್ಚ ಸಾಕ್ಷಾತ್ ಭಗವತಿ ಜ್ಞಾನದೀಪ ಪ್ರದೇ ಗುರೌ ಅಭಿಸಂಧಿ ಶ್ರುತಸ್ತಸ್ಯ ಸರ್ವಂ ಕುಂಜರ ಶೌಚವತ್. ಯಶ್ಚ ಸಾಕ್ಷಾತ್ ಭಗವತಿ ಜ್ಞಾನದೀಪ ಪ್ರದೇ ಗುರೌ ಅಭಿಸಂಧಿ ಶ್ರುತಸ್ತಸ್ಯ ಸರ್ವಂ ಕುಂಜರ ಶೌಚವತ್ ವಿಪಕ್ಷೇ ಬಾಧಕಮಾಹ. ಯಶ್ಚ ಸಾಕ್ಷಾತ್ ಭಗವತಿ ಜ್ಞಾನದೀಪ ಪ್ರದೇ ಗುರೌ ಅಭಿಸಂಧಿ ಅಭಿಸಂಧಿ ಅತಿಕ್ರಮಣಂ. ಇದು ಹೊಸ ಅರ್ಥ ಮಾಡ್ತಾರೆ. ಅಭಿಸಂಧಿ ಶಬ್ದಕ್ಕೆ ಸಾಮಾನ್ಯವಾಗಿ ಭಕ್ತಿ ಅಂತಲೇ ಅರ್ಥ. ಇಲ್ಲಿ ಆ ಅರ್ಥ ಮಾಡಬಾರ್ದು. ಮಾಡಿ ಏನಾಗುತ್ತೀರಿ? ಅಪಾರ್ಥ ಬಂದ್ಬಿಡುತ್ತೆ. ಗುರುಗಳಲ್ಲಿ ದೇವರಲ್ಲಿ ಯಾರಿಗೆ ಭಕ್ತಿ ಇರುತ್ತಲ್ಲ ಅವ್ರು ಉಳಿದೆಲ್ಲ ಮಾಡಿದ್ದು ವೇಸ್ಟ್ ಒಂದು ಅರ್ಥ ಬರುತ್ತೆ. ಆ ಅರ್ಥ ಅಲ್ಲ. ಅಭಿಸಂಧಿ ಅಂದರೆ ಅತಿಕ್ರಮಣ. ದೇವರಲ್ಲಿ ಭಕ್ತಿ ಇಲ್ಲ, ಗುರುಗಳಲ್ಲಿ ಭಕ್ತಿ ಇಲ್ಲ. ಓದಿದ್ದು ಓದಿದ್ದೇ ಶಾಸ್ತ್ರನ, ಪುಣ್ಯಕರ್ಮ ಮಾಡಿದ್ದು ಮಾಡಿದ್ದೇನೆ, ಏನಾಗುತ್ತೆ ಗೊತ್ತಾ, ಅದು ಸರ್ವಂ ಕುಂಜರ ಶೌಚವತ್. ಆನೆ ಸ್ನಾನ ಇದ್ದ ಹಾಗೆ, ಗಜಸ್ನಾನ ಇದ್ದ ಹಾಗೆ. ಗಜಸ್ನಾನ ಏನ್ ಮಾಡುತ್ತದೋ, ಗಂಟೆಗಟ್ಟಲೆ ಸ್ನಾನ ಮೇಲೆ ಕೆಸರು ಹಾಕೊಂಡು ಹೋಗುತ್ತೆ, ಎಲ್ಲ ವೇಸ್ಟ್. ಆದ್ರಿಂದ ಆ ರೀತಿ ಮಾಡಬಾರ್ದು. ಅಭಿಸಂಧಿ ಅತಿಕ್ರಮಣ, ಸಂಧಿ ಅಂದ್ರೆ ಕಾಂಟ್ಯಾಕ್ಟ್, ಅಭಿ ಅಂದ್ರೆ ಮೀರೋದು ಅಂತ ಅರ್ಥ ಮಾಡಿ. ಅದೇ ಅಭಿ ಶಬ್ದಕ್ಕೆ ಅದು ಏನದು ಉಪಸರ್ಗ, ಉಪಸರ್ಗದಿಂದ ಏನಾಗುತ್ತೆ ಅರ್ಥ ಏನೇನೋ ಆಗುತ್ತೆ. ಉಪಸರ್ಗಗಳು ಅನೇಕ ಅರ್ಥಗಳು, ಉಪಸರ್ಗದಿಂದಾಗಿ ಧಾತುಗಳು ಬೇರೆ ಅರ್ಥ, ಗೊತ್ತಾಯ್ತಾ. ಉಪಸರ್ಗ ಅಂಥೇಳಿ ಅವು ಅಫಿಕ್ಸು ಪ್ರಿಫಿಕ್ಸ್ ಅಂತೀವಲ್ಲ ಹಾಕಿ, ಪ್ರಿಫಿಕ್ಸು ಯಾವ್ದಾದ್ರು ಸೇರುತ್ತೋ ಅರ್ಥ ಚೇಂಜ್ ಮಾಡ್ತಾ ಹೋಗುತ್ತೆ. ಹೇಳಿದ ಆಹಾರ ಅಷ್ಟೇ, ಆಹಾರ ವಿಹಾರ ಸಂಹಾರ ಉಪಸಂಹಾರ ಪ್ರಹಾರ, ಎಷ್ಟು ಅರ್ಥ ಚೇಂಜ್ ಆಯ್ತದೆ. ಬರೀ ಆಹಾರ ಶಬ್ದಕ್ಕೆ ಏನೇನೋ ಸೇರಿಸ್ತಾ ಹೋದ ಏನೇನಾಗುತ್ತದ, ಏನೇನೋ ಆಗಿಬಿಡುತ್ತೆ. ಇಲ್ಲಿ ಅಭಿಸಂಧಿ ಅಂದ್ರೆ ಅತಿಕ್ರಮಣ, ಆ ಶ್ರುತ ಅಂದ್ರೆ ಶಾಸ್ತ್ರಜ್ಞಾನ. ಶಾಸ್ತ್ರಜ್ಞಾನ ಏನಾಗುತ್ತೆ ಅಂದ್ರೆ ಎಲ್ಲ ವ್ಯರ್ಥ ಆಗುತ್ತೆ. ಭಕ್ತಿಯಾದಿ ಅನುಸಂಧಾನ ರಹಿತಂ, ಅಥವಾ ಅದು ಸಂಧಿ ಅಂದ್ರೆ ಭಕ್ತಿಯಾದಿಗಳು ಅಭಿ ಇಲ್ಲ ಅಂತ ಅರ್ಥ. ಅವಶ್ಯ ಅವಜ್ಞತಾ ಇತಿ ಯಾವತ್, ದೇವರಲ್ಲಿ ಭಕ್ತಿ ಇಲ್ಲ, ಗುರುಗಳಲ್ಲಿ ಭಕ್ತಿ ಇಲ್ಲ ಅಂತ ಹೇಳಿದ್ರೆ ಮಾಡಿದ್ದೆಲ್ಲ ವೇಷ್ಟೆ. ಏಷ ವೈ ಭಗವಾನ್ ಸಾಕ್ಷಾತ್ ಪ್ರಧಾನ ಪುರುಷೇಶ್ವರ ಯೋಗೇಶ್ವರ ಯೋಗೇಶ್ವರೈ ವಿರುಷ್ಯಾಂಘ್ರಿ ಲೋಕೋಯಂ ಮನ್ಯತೆ ನರಂ. ಇಷ್ಟೆಲ್ಲ ಹೇಳ್ತಾ ಕೃಷ್ಣ ಅಲ್ಲೇ ಕೂತಿದ್ದಾನೆ. ಶಿಶುಪಾಲ ಬೈದು ಸತ್ತ, ನಾರದರು ತೋರಿಸಿಡ್ತಾ ಇದ್ದಾರೆ. ಏಷ ವೈ ಭಗವಾನ್ ಸಾಕ್ಷಾತ್ ಪ್ರಧಾನ ಪುರುಷೇಶ್ವರ, ವಿಷ್ಣು ಸಹಸ್ರನಾಮದ ಪದ ಅದು. ಪ್ರಧಾನ ಪುರುಷೇಶ್ವರ ನೋಡು, ವಿಷ್ಣು ವಿಷ್ಣು ಇವನೇ, ನಾರಾಯಣ ಇವನೇನೆ, ಇಲ್ಲೇ ಕೂತಿದ್ದಾನೆ. ಅಗ್ರಪೂಜೆ ಮಾಡಿದ್ದಿ, ಶಿಶುಪಾಲ ಬೈದು ಸತ್ತೋದ. ಯಾಕೆ? ಯೋಗೇಶ್ವರೈ ವಿಮೃಶ್ಯ ಅಂಗ್ರಿ ಲೋಕ. ಎಂಥವನವನು, ದೊಡ್ಡ ದೊಡ್ಡ ಯೋಗಿಗಳೆಲ್ಲ ಅವರ ಪಾದಗಳನ್ನು ಅರ್ಥ ಮಾಡಿ ತಿಳ್ಕೋಬೇಕು ಅಂತ ಮಹಾನುಭಾವ. ಅಂಥವನನ್ನ ಅಯಂ ಈ ಶಿಶುಪಾಲ ನರಂ ಮನ್ಯತೆ, ಮನುಷ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಅದೇ ಅವಜಾರಂತೆ ಮಾಂ ಮೂಢಾಹ ಮಾನುಷಂ ತನು ಮಾನುಷೀಂ ತನು ಮಾಸ್ತಿತ್ತ ಭಗವದ್ಗೀತೆಯ ಮಾತು. ನನ್ನನ್ನು ಬಿಡುಗ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ ಸಾಮಾನ್ಯರು ಮೂರ್ಖರೆಲ್ಲ, ನನ್ನಂತೆ ತಮ್ಮಂತೆ ನನ್ನ ಮನುಷ್ಯ ತಿಳ್ಕೊಂಡ್ಬಿಟ್ಟಿದ್ದಾರೆ. ಬೆಂಕಿನೂ ಪದಾರ್ಥ ಅಂತ ಕೈ ಇಟ್ಟರೆ ಏನಾಗ್ತದೆ? ಬೆಂಕಿನೂ ಯಾವುದೋ ಪದಾರ್ಥ ಅದು ಕೈ ಇಟ್ಟ ಸುಟ್ಕೊಂಡ್ಬಿಟ್ಟ, ಯಾವುದನ್ನ ಸುಟ್ಬಿಟ್ಟ ಬೆಂಕಿ ಮುಟ್ಟಕ್ಕೆ ಬರೋದಿಲ್ಲ. ನೋಡೋದಕ್ಕೆ ಅದೊಂದು ಪಂಚಭೂತಗಳಿದೆ ಒಂದಷ್ಟೇ, ಉಳಿದ ನಾಲ್ಕು ಭೂತಕ್ಕೆ ಇಲ್ದಿರೋ ಗುಣ ಅದಕ್ಕಿದೆ. ಸೊ ದೇವರು ಎಂಥವರು ಅಂದರೆ ಉಳಿದ ಯಾರಿಗೂ ಇಲ್ಲದೆ ಇರತಕ್ಕಂಥ ಕೂಡ ದೇವರಲ್ಲಿದೆ. ಅದನ್ನು ನಮ್ಮಂತೆ ತಿಳ್ಕೊಂಡ್ರೆ ಫಲಿತ ಆಗತ್ತ. ಮಂಡ್ಯತೆ ನರಂ ವಿಪಕ್ಷೇ ಬಾಧಕ ಮಹಾ ಎಷ್ಟೇತಿ ಕಥಂ ಅವಜ್ಞಾ ಪ್ರಕಾರ ಇದೆ ಹತ್ರ ಏಷ ಇತಿ ಏಷ ಏವಂ ವಿಧ ಮಹಾತ್ಮೋಪೇತಃ ಲೋಕೋಯಂ ನರ ನರಂ ಸುಖ ದುಃಖ ಭೋಕ್ತಾರಂ ಮನ್ಯತೆ. ನಮ್ಮಂತೆ ಕೃಷ್ಣನಿಗೆ ಸುಖ ದುಃಖ ಇರುತ್ತೆ ತಿಳ್ಕೊಂಡ್ಬಿಡ್ತಾನೆ, ತಪ್ಪದು. ಅದು ಹಾಗೆ ತಿಳಿದು ಸೀತೆ ಕೊಟ್ಟು ರಾಮದೇವರು ಗೋಳಾಡಿಬಿಟ್ರು, ರಾಮನ್ ಏನು ತಿಳ್ಕೊಂಡಾಗಾಯ್ತು ಅವರು, ಮನುಷ್ಯ ಅಂತ ತಿಳ್ಕೊಂಡಾಗಾಯ್ತು. ಇತ್ತೇವಂ ಅವಜ್ಞಾ ಪ್ರಕಾರ ಇತ್ಯರ್ಥ ಷಡ್ವರ್ಗ ಸಂಯಮೈ ಕಾಂತಾ ಸರ್ವಾ ನಿಗಮಚೋದನಾ ತದಂತ ಇದಿ ನೋ ಯೋಗಂ ಆವಯೇಯು ಶ್ರಭಾವಹಾ ಷಡ್ವರ್ಗ ಸೈಮಯ ಸಂಯಮೈಕಾಂತಾ ನೋ ಯೋಗಂ ಅವಯೇಹು ಶ್ರಮಾವಹಾಹ. ಮತ್ತೆ ಹೇಳ್ತಾರೆ ಷಡ್ವರ್ಗ ಸಂಯಮ ಏಕಾಂತಾಹ, ಷಡ್ವರ್ಗ ಸಂಯಮ ಕಾಮಕ್ರೋಧಾದಾರನ್ನ ಗೆಲ್ಲೋದು, ಏಕಾಂತ ದೇವರಲ್ಲಿ ಭಕ್ತಿ ಮಾಡೋದು, ಸರ್ವ ನಿಗಮಚೋದನ ಇವೆಲ್ಲ ಶಾಸ್ತ್ರೋಕ್ತ ಕ್ರಮಗಳಿವೆಲ್ಲ ಕೂಡ. ತದಂತ ಇದಿ ನೋ ಯೋಗಂ ಆವಯೇಹು ಶ್ರಮಾವಹಾಹ. ಈ ರೀತಿ ನಾವು ಕಾಮಕ್ರೋಧ ಗೆಲ್ಲೋದಕ್ಕೆ ಪ್ರಯತ್ನ ಮಾಡದೆ ಹೋದ್ರೆ, ಶಾಸ್ತ್ರೋಕ್ತವಾದ ಪ್ರಯತ್ನ ಮಾಡದೆ ಹೋದ್ರೆ ಉಳಿದೇನೇನು ಮಾಡ್ತೇವಲ್ಲ ಅವೆಲ್ಲ ಏರು ಶ್ರಮಾವಹ, ಬರೀ ವೇಸ್ಟ್. ಅವೆಲ್ಲ ಶ್ರಮಯೇವ ಹಿ ಕೇವಲ ಮರೆತು ಸಾರ್ಥಕ ಆಗೋದಿಲ್ಲ. ನಾನು ಹರೇ ಹೇ ಪ್ರಕೃತಿ ನಿರ್ಲೀನತ್ವೇನ ನರತ್ವ ಸಂಭಾವ್ಯತೆ. ಕೃಷ್ಣನು ಕೂಡ ಮನುಷ್ಯ ರೂಪದಲ್ಲಿ ಇರೋದ್ರಿಂದ ಅವನು ಮನುಷ್ಯ ಅಂತ ಯಾಕೆ ತಿಳ್ಕೋಬಾರ್ದು ನಾವು? ತುಚ್ಛೇನ ಅಭ್ಯಪಿಹಿತಂ ಯದಾಸೀತ್ ವೇದವಾಕ್ಯ ಅದು. ಪ್ರಕೃತವು ಲೀನಃ ಸಂಸಾರಮೇತಿ ಸತ್ಯ ತ್ಯಚ್ಚ ಅಭವತ್ ಇತಿ ಶ್ರುತೇ ಇತಿ ತತ್ರ ಷಡ್ವರ್ಗೇತಿ. ಅವೆಲ್ಲ ಇಲ್ಲ. ಷಡ್ವರ್ಗ ಅನ್ನೋ ಪದ ಇಂಪಾರ್ಟೆಂಟ್ ಇದೆ, ಆಚಾರ್ಯ ಉಪಯೋಗಿಸುತ್ತಾರೆ. ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷ ಜಾಯಂತಿ ವಿಷ್ಣು ಮೃಷಯೋ ಯದಭಾಂಗಲೇಶಂ ಆಶ್ರಿತ್ಯ ಯಾನಪಿ ಸಮೇತ್ಯ ನಯಾತಿ ದುಃಖಂ ಶ್ರೀರತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಅದಕ್ಕೆ ಷಡ್ವರ್ಗ ಸರ್ವ ನಿಗಮ ಚೋದನಾ ಸಂಧ್ಯಾ ಉಪಾಸೀತ ಆಹಾರ ಸಂಧ್ಯಾ ಉಪಾಸೀತ ಇತ್ಯಾದಿ ಎಲ್ಲ ಯಾತಕ್ಕೆ ಹೇಳಿದ್ದಾರೆ ಗೊತ್ತಾ? ಈ ಕಾಮಕ್ರೋಧಕ್ಕೆಲ್ಲಕ್ಕೆ ಇವೆಲ್ಲ ವೆಪನ್ಸ್ ಇದ್ದಾಗೆ. ಇತ್ಯಾದಿ ವೇದ ವಿಧಯೋಪಿ ಹರವು ಭಕ್ತಿಯೋಗಂ ನ ಕುರಿಯುಹು ತರಿಹಿ ಶ್ರಭಾವಹ ಕ್ಲೇಶಹೇತವ ಏವ ಇತ್ಯನ್ವಯ ತಾವಹಂತಿ ಚೇತ್ ಕಥಂಕಾರಮಿತ್ಯತ ಉಕ್ತಂ ಷಡಿತಿ ಷಡೀಂದ್ರಿಯಾಣಾಂ ಸಂಯಮೋ ವಿಷಯಾದ ಆವೃತ್ಯ ಆಹೃತ್ಯ ಹರಿಯೇಕ ವಿಷಯೀಕರಣ ಲಕ್ಷಣ ತಸ್ಮಿನ್ ಏಕಾಂತೋ ನಿಶ್ಚಯೇನ ತಾತ್ಪರ್ಯಂ ವ್ಯಾಸಾಂ ತಾತ್ತಥ. ಷಡೀಂದ್ರಿಯಗಳನ್ನು ನಿಗ್ರಹ ಮಾಡೋದು, ಷಡ್ವರ್ಗಗಳನ್ನು ನಿಗ್ರಹ ಮಾಡೋದು, ಮಾಡಿದರೆ ಅದು ಸಾರ್ಥಕವಾದದ್ದು. ಅನ್ಯತ್ರ ತಾತ್ಪರ್ಯಂ ಕಿಂ ನ ಸ್ಯಾದಿತಿ ತತ್ರಹ ತದಂತ ಇತಿ ತಸ್ಯ ಭಕ್ತಿ ಯೋಗಸ್ಯ ಅಂತೋ ನಿರ್ಣಯೋ ಯಾಸಾಂ ತಾಸ್ತಥಾ ಯಥಾ ಷಡ್ವರ್ಗ ಸಂಯಮೈಕಾಂತಾಃ ಸರ್ವಾಃ ನಿಗಮಚೋದನಃ ತದಂತ ನಿಗಮಾಯಿತಿ ಯೋಗೇನೋ ಅವಯೋಹಿರಿತಿ ಯೋಗಮ್ನೋ ಅವಯವೇರಿತಿ. ನಮಗೆ ಯೋಗ ತಂದುಕೊಳ್ಳೋಕೆ ಸಾಧ್ಯವಾಗೋದಿಲ್ಲ, ಅಪ್ಲೈ ಮಾಡ್ತಾ ಇರಬೇಕು. ನಾವು ಶಾಸ್ತ್ರ ಓದಿದ್ರಿಂದ ಎಷ್ಟು ಕಾಮ ಹೋಯಿತು, ಎಷ್ಟು ಕ್ರೋಧ ಹೋಗಿ, ಔಷಧಿ ತಗೋತಾರೆ ಅಂದರೆ ರೋಗ ಉಲ್ಬಣಿಸ್ತಾರೆ. ಏನು ಉಪಯೋಗ ಅದರಿಂದ? ಔಷಧಿ ತಗೋತಾ ಹೋದಂತೆ ಏನಾಗ್ತಾ ಹೋಗ್ಬೇಕದು? ರೋಗ ಕಡಿಮೆ ಆಗ್ತಾ ಹೋಗು. ಶಾಸ್ತ್ರ ಓದ್ತಾ ಹೋದಂತೆ ಏನು ಕಡಿಮೆ ಆಗಬೇಕು? ಕಾಮ ಕ್ರೋಧ ಶಾಸ್ತ್ರ ಭಾಷೆ. ಶಾಸ್ತ್ರ ಓದಿದ್ರೆ ಹುಚ್ಚಾಪಟ್ಟೆ ಒದರಾಡ್ತಿರೋದು ಏನಾಗುತ್ತಾಗ? ಏನೋ ಓದಿದ್ರೆ ರಾಮೆ ವಾಸಿ ಅನ್ಕೊಳ್ಳೋ ಆಗಬಾರ್ದು. ಅಂದರೆ ಔಷಧಿ ತಗೊಳ್ಳದೆ ನಾವು ಸುಖವಾಗಿದ್ದೇವೆ, ತೊಗೊಂಡು ಇನ್ನೂ ಜಾಸ್ತಿ ಮಾಡ್ಕೊಂಡಿದ್ದೇವೆ ಅಂದ್ರೆ ಉಪಯೋಗ ಇಲ್ಲ. ಆ ಫಲ ಕಾಣಬೇಕಲ್ಲಿ, ಫಲ ಕಂಡ್ರೆ ಅದು ಫಲ, ಅದು ಇಲ್ಲದೆ ಹೋದರೆ ಶೋಗೋಸ್ಕರ ಮಾಡೋದಲ್ಲ ಅಂತ ಹೇಳ್ತಾರೆ. ಯಾವಾಗ ಕೊಡ್ತಾರ ಅವರು? ಯಾವಾಗ ಕೊಡ್ತಾರೆ ಶಾಪದ? ಯಾವಾಗ ಕೊಡ್ತಾರೆ ಹೇಳಿ? ಅವ್ರು ಹೇಳಿ ಆ ಪ್ರಶ್ನೆ ನೋಡೋದಕ್ಕೆ ಏನಿಸ್ತದೆ ನಮ್ಮ ಅದನ್ನು ವಿವರ್ಷೆ ಮಾಡ್ತಾರೆ. ಋಷಿ ಮುನಿಗಳು ಶಾಪ ಕೊಡ್ತಾರೆ ಅವರು ಸಿಕ್ಕಾಪಟ್ಟೆ ಸಿಟ್ಟವರಿಗೆ. ಅದು ಎಲ್ಲ ಬಿ ಪಿ ಭಾಷೆ ಜಾಸ್ತಿ ಇರಬೇಕು ಅವರಿಗೆಲ್ಲ, ಭಾರಿ ಐ ಬಿ ಪಿ ಪೇಷಂಟ್ಸ್ ಅವರೆಲ್ಲ ಅಂತ ಹೇಳ್ತಿರ್ತಾರೆ. ಅಲ್ಲ ಅಲ್ಲ ಅಲ್ಲ, ಮಾಡೋದಕ್ಕೆ ಋಷಿಗಳು ಋಷಿಗಿರಿ ಮುನಿಗಳಿಗೆ ಎರಡು ವಿಧ. ಋಷಿಗಿರಿ ಮುನಿಗಳಲ್ಲಿ 190 ಪಾಲು ಜನ ಅವರು ಉಳಿದವರಿಗೆ ಶಾಪ ಕೊಡೋ ಕಾರಣ ಏನು ಅಂದರೆ, ಆ ರೀತಿ ಕೊಡದೆ ಹೋದರೆ ಉದ್ಧಾರ ಆಗೋದಿಲ್ಲ, ಗೆಟ್ ಔಟ್ ಆಫ್ ದಿ ಕ್ಲಾಸ್ ಅಂತಾರೆ ಮೇಷ್ಟ್ರು. ಶಾಪ ಕೊಟ್ಟಾಗ ಲೆಕ್ಕ ಅದು, ಅದಕ್ಕೆ ನಾಳೆಯಿಂದ ಸರಿಯಾಗಿ ಬರಲಿ ಅವನು. ಉದ್ದೇಶ ಅವ್ರಿಗೆ ಪನಿಷ್ ಮಾಡೋದಲ್ಲ, ಪನಿಷ್ಮೆಂಟಿನ ತಾತ್ಪರ್ಯ ರೆಗ್ಯುಲರ್ ಆಗಲಿ ಅಂತೇಳಿ. ಋಷಿ ಮುನಿಗಳ ಶಾಪ ಎಲ್ಲ ಹಾಕಿ ಗೆಟ್ ಔಟ್ ದಿ 10 ಸರ್ತಿ ಬರೆಯಬಹುದು. ಶಾಪ ಇದ್ದಾಗ ಲೆಕ್ಕ, ಒಳ್ಳೆ ಮೇಷ್ಟ್ರು ಅರ್ಜೆಂಟ್ ಹೋಗಬೇಕಾಗಿತ್ತು 10 ಸರ್ತಿ ಬರೆಯ ಕೂತ್ಕೊಂಡ್ಬಿಟ್ಟು ಏನು ಮಾಡಬೇಕು? ಶಾಪ ಇದ್ದಾಗ ಲೆಕ್ಕ ಬೈಕೋತಾರೆ ಮೊದಲು, ಬರೆಯ ಹೊತ್ತಿಗೆ ಆಶ್ಚರ್ಯ ಆಗುತ್ತೆ. ಆಮೇಲೆ ನೋಡ್ಕೊಂಡು ಬರ್ತಾ ಬರ್ತಾ ನೀಟಾಗಿ ಬರಲಿಕ್ಕೆ ಶುರು ಮಾಡಿದೆ. ಅದಕ್ಕೆ ಎಷ್ಟು ಉಪಯೋಗ ಆಯಿತು ಅಂತ ಗೊತ್ತಾಯ್ತು. ಋಷಿಗಳ ಶಾಪ ಎಲ್ಲ ಇವರಿಗೆ ಎಜುಕೇಟ್ ಮಾಡಲಿಕ್ಕೆ ಹೊರತು ಕೆಟ್ಟದ್ದಲ್ಲೇ ಅಲ್ಲ, 90% ಎಲ್ಲ ಅಂಥದ್ದೇ ಮಾಡೋದು ಅವರು. ಗೊತ್ತಾಯ್ತಾ? ಅದಕ್ಕೆ ಕ್ರೋಧಸ್ಯ ಕ್ರೋಧೋಪಿ ದೇವಸ್ಯ ವರೇಣ ತುಲ್ಯ. ದೊಡ್ಡವರು ಸಿಟ್ಟು ಮಾಡಿಕೊಂಡು ಅನುಗ್ರಹ ಮಾಡ್ತಾರೆ ಅಂತ ತಿಳ್ಕೊಬೇಡಿ ಅಂತ ಹೇಳ್ತಾರೆ. ಕೆಲವು ಋಷಿಗಳು ಮಾತ್ರ ಏನು ಮಾಡ್ತಾರೆ, ಪ್ರಾರಬ್ಧವಶಾತ್ ಅವ್ರು ಏನು ಮಾಡ್ತಾರೆ, ಕಾಮದಿಂದ ಶಾಪ ಕೊಟ್ಬಿಡ್ತಾರೆ. ಇಷ್ಟಾದ್ರೂ ದೇವ್ರು ಬಿಡೋದಿಲ್ಲ ಅದರ, ಅದು ಯಾವುದಕ್ಕೆ ಕನ್ವರ್ಟ್ ಮಾಡ್ತಾರೆ ಕೊನೆಗೆ? ಅದನ್ನು ಆನಂದ ವೃದ್ಧಿ ಕಾರಣ ಪುಣ್ಯ ಕನ್ವರ್ಟ್ ಮಾಡ್ತಿರ್ತಾರೆ. ಅದು ಜ್ಞಾನ ಎಲ್ಲರದಷ್ಟು. ಋಷಿ ಮುನಿಗಳ ಶಾಪಗಳೆಲ್ಲ ಏನಾಗುತ್ತೆ, ವಿಶ್ವಾಮಿತ್ರ ಶಾಪ ಕೊಟ್ಟಾಗೆಲ್ಲ ಹೆಚ್ಚೆಚ್ಚು ತಪಸ್ ಮಾಡ್ತಾ ಮಾಡ್ತಾ ಅವ್ರಿಗೆ ಗಾಯತ್ರಿ ಮಂತ್ರ ಕಾಣ ಸ್ಥಿತಿ ಹೋಗ್ಬಿಟ್ರು. ಅವ್ರು ಮಾಡೋ ತಪ್ಪುಗಳೆಲ್ಲ ಮುಂದಿನ ಒಳ್ಳೆಯದಕ್ಕೆ ಕಾರಣ ಆಗುತ್ತೆ, ಆದ್ದರಿಂದ ಬಿಡೋದಿಲ್ಲ. ಅದು ಋಷಿ ಮುನಿಗಳ ಶಾಪಗಳೆಲ್ಲ ಸಕಾರಣವು ಸಕಾರಣ. ಬ್ರಹ್ಮದೇವರು ಶಾಪ ಕೊಡ್ತಾರೆ, ಒಂದು ಹನಿ ನೀರು ಸಿಡಿಸಿದ್ರು ಪಾಪ ಸಮುದ್ರರಾಜ, ಒಂದೇ ಹನಿ ನೀರು ಬಿತ್ತು. ಪ್ರಾಕ್ಷಿಪದ ನಿಜೋದ ಬಿಂದುಮ್ ಅಂತ ಆಚಾರ್ಯರ ಮಾತು. ಗಂಗಾ ಸಾಗರ ಸಂಗಮ, ಅದು ಸೂರ್ಯಗ್ರಹಣದ ಕಾಲ, ಸಮುದ್ರ ಸ್ನಾನ ಗಂಗಾ ಬ್ರಹ್ಮದೇವರು ಬಂದರು. ಗಂಗಾ ಸಾಗರ ಸಂಗಮ, ಗಂಗಾ ನದಿ ನೀರು ಸಿಡಲಿಲ್ಲ, ಸಮುದ್ರ ಒಂದು ಸಿಡಿತು, ತಕ್ಷ ಶಾಪ ಕೊಟ್ಟು ನೀನು ಭೂಲೋಕದಲ್ಲಿ ಎರಡು ಜನ್ಮ ಹುಟ್ಟಬೇಕು ಅಂತ ಹೇಳಿದರು. ಏನು ಬ್ರಹ್ಮದೇವರು ಎಷ್ಟು ಸಿಟ್ಟ ಅಂತ ಕೇಳಿದರೆ, ಮಡಿಯವರನ್ನು ಮೈಲಿಗೆ ಮಾಡಲು ಬಂದು ನೋಡಬೇಕು ಅಂತ, ಒಂದು ಹನಿ ಬಿದ್ದು ನೀರಿದ್ದಾಗ ಮಡಿ ಮಾಡಬೇಕಾದ್ರೆ 100 ನೀರು ಕೊಡ ನೀರು ಹಾಕಬೇಕಾಗಿಲ್ಲ, ಎಷ್ಟು ಸಾಕು? ಒಂದು ಹನಿ ಬಿದ್ದರೆ ಸಾಕು ಮೈಲಿಗೆ ಆಗಲಿ, ಅರ್ಥ ಆಯ್ತಾ? ಕರೆಂಟು ಸುಮ್ಮನೆ ಹೊಡೆದ್ರೆ ಸಾಕು, ಎರಡು ಬೋರ್ಡ್ ಹಾಕಿ ಮಾಡಿ ವೈರ್ ಹಾಕಿ ಕಟ್ಟಿ ಬಿಗಿದುಕೊಳ್ಬೇಕಾಗಿಲ್ಲ, ಅಷ್ಟು ಸತ್ತು ಹೋಗ್ತಾರೆ. ಈ ಮಾಡಿ ತಪ್ಪಿದು, ಆದರೆ ಶಿಕ್ಷೆ ಕೊಟ್ಟರು ಶಾಪ. ಬ್ರಹ್ಮದೇವರು ಎಲ್ಲೇ ಶಾಪ ಕೊಡ್ತಾರೆ ಏನದು? ಶಿಕ್ಷೆ. ಶಿಕ್ಷೆಗೆ ಶಾಪ ಅಂತ ಕರಿಬಾರ್ದು, ನಮ್ಗೆ ಅರ್ಥ ಆಗಲೇ ಶಾಪ ಅಂತಾರೆ ಅಷ್ಟೇ. ಆ ದೃಷ್ಟಿಯಿಂದ ಆ ಶಿಕ್ಷೆ ಕೊಟ್ಟದಕ್ಕೆ ಏನಾಯ್ತು, ಆತನಿಗೆ ಅನುಭವಿಸಿದ ಮುಂದೆ ಮೂಲ ರೂಪ ಅಂತ ಒಳ್ಳೇದಾಗಲಿ. ಆ ಶಿಕ್ಷೆ ಕೊಡದೆ ಹೋದ್ರೆ ಏನಾಗ್ತಿತ್ತಾಗ, ರಾಷ್ಟ್ರೀಯ ಟುಗುದಿತ್ತು, ಪೆನಾಲ್ಟಿ ಹಾಕಿದ್ರು, ಪೆನಾಲ್ಟಿ ಕೊಟ್ಟ ಮುಂದೆ ಸರಿ ಹೋಯ್ತು ಲೆಕ್ಕ ಆಗುತ್ತೆ. ಈಗ ಅಕಸ್ಮಾತ್ ಹಾಕದೆ ಬಿಟ್ಟುಬಿಟ್ಟಿದ್ದರೆ ಇನ್ಸೂರೆನ್ಸ್ ಕೊಡದೆ ಹೋಗಿದ್ರೆ ಏನಾಗ್ತಿತ್ತು? ಲ್ಯಾಪ್ಸ್ ಆಗಿ ಹೋಗ್ತಿತ್ತು. ಅರ್ಥ ಆಯ್ತಾ? ಈಗ ಇದೆಲ್ಲ ನಿಮ್ಮ ಲೇಟ್ ಬಿಲ್ ಕಟ್ ಮಾಡ್ತೀವಿ ಅಂತ ಲೆಟರ್ ಕಳಿಸಿದ್ರೆ ಕಟ್ ಮಾಡ್ತೀವಿ ತಾತ್ಪರ್ಯ ಅಲ್ಲ, ಬೇಗ ಸರಿ ಮಾಡಿಸ್ಕೊಡಿ ಅಂತ ಅರ್ಥ. ಅದರಿಂದ ನೀವು ಕೇಳಿದ ಪ್ರಶ್ನೆ ಉತ್ತರ ಆದರೆ, ಋಷಿ ಮುನಿಗಳ ಶಾಪಗಳೆಲ್ಲ ಲೋಕ ಉದ್ಧಾರಕ್ಕಾದ್ರಿಂದ ತಪ್ಪ ಅಲ್ಲೇ ಅಲ್ಲ. ಏನು ಯಾವುದು ನೀನು ಬಿದ್ದೆ, ಎರಡು ಜನ್ಮ ಹುಟ್ಟಬೇಕು ನೀನು, ಒಂದು ಮಹಾಭಿಷೇಕ ಆಗಬೇಕು, ಅವರು ಸಂತೊಂದು ರಾಜನಾಗಬೇಕು. ಶಾಪ ಕೊಡ್ತಾರೆ. ಈ ಗಂಗೆ ಶಾಪ ಕೊಡೋದಿಲ್ಲ, ಅದಕ್ಕೆ ಹಾಕಿದೇರು ಬಿದ್ದಿಲ್ಲ, ಇಬ್ಬರು ಗಂಡ ಹೆಣ್ತೀನಿ ಬೈಲಿಗೆ ಮಾಡಿ ದೇವರು ಗಂಗಾದೇವಿ ಅಲ್ಲ, ಆದ್ದರಿಂದ ಅವರಿಗೆ ಶಾಪ ಕೊಡೋದಿಲ್ಲ ಅವರು. ಮತ್ತು ಗಂಗಾದೇವಿ ನೀರ್ಬಿದ್ರೆ ಮೈಲಿಗೆ ಆಗೋದಿಲ್ಲ, ಅದಕ್ಕೆ ಗಂಗ ವಿಷ್ಣು ಪಾದ ಅದಕ್ಕೆ ಅದರ ವ್ಯವಸ್ಥೆ ಇಲ್ಲ. ಹೀಗೆಲ್ಲ ಅನುಸಂಧಾನ ಮಾಡಿದರೆ ಒಂದು ಕತೆ ತುಂಬ ದೊಡ್ಡ ಕತೆ ಆಗುತ್ತೆ. ಮಹಾಭಿಷಕ್ ಅಂತ ಹೇಳಿದ್ರು, ಮೊದಲು ಮಹಾಭಿಷಕ್ ಆಗ್ತಾರೆ, ಆಮೇಲೆ ಸಂತನ ಆಗ್ತಾರೆ. ಅದು ಸಾರಸ್ಯ ಮತ್ತೆ ಎರಡೇ ಕೊಟ್ಟರು ಅಂತ ಕೇಳಿದರೆ ನೀರು ಹಾರಿ ಬಿತ್ತು, ಅಭಿಷೇಕ ಮಾಡಿದಾಗಾಯ್ತು. ಮಹಾಭಿಷೇಕ ಮಾಡಿದ್ದು ಮಹಾಭಿಷೇಕ ಆಗ್ತಾರೆ, ಗೊತ್ತಾಯ್ತಾ? ಆದರೆ ಮೈಲಿಗೆ ಮಾಡಿದ್ದು ನೀವು ಸಂತನ ಆಗ್ಬಿಟ್ಟು ಎರಡು ಒಂದು ವಾರ ಒಂದು ಶಾಪ ಆ ಥರ ಆವಾಗಾಯ್ತು. ಅದು ಅವ್ರ ಲೆಕ್ಕಾಚಾರ ಹೇಗಿರ್ತದೆ ಅಂದರೆ ಸಮ, ದೇವರು ಸಮ, ಅದಕ್ಕೆ ಅವರು ವಾಯುದೇವರು ಹಾಗೆ ಬ್ರಹ್ಮವಾಯುಗಳಾದ್ರಿಂದ ಒಳ್ಳೇದಕ್ಕೆ ಒಳ್ಳೇದು ಇದು. ಇವರು ಹಾಗೆ ಮಾಡ್ತಾರೆ. ಇವರು ಯಾರು ಇರ್ತಾರೆ, ಇಬ್ರು ಆಹಾ ಹೂವು ಇರ್ತಾರೆ, ಅಲ್ಲಿ ಗಾಳ ಮನೆಗಳು ಬರ್ತಾರೆ. ಏನು ಮಾಡ್ತಾರೆ ಅಂತ, ಆನೆ ವೇಷದಲ್ಲಿ ಬಂದುಬಿಟ್ಟು ಜೋರಾಗಿ ಎತ್ತಾನೆ ಮೇಲಕ್ಕೆ, ಜೋರಾಗಿ ಎತ್ತಾನೆ, ಮೆಲ್ಲ ಕೆಳಗಿಳಿಸ್ಬಿಡ್ತಾನೆ. ಮೊಸಳೆ ಆಗಿಬಿಟ್ಟು ಕಚ್ಚಲಕ್ಕೆ ಹೋಗ್ತಾನೆ. ಅವರು ಶಾಪ ಕೊಡ್ತಾರೆ ಇಂದ್ರದ್ಯುಮ್ನ ನನಗೆ, ಮೊದಲು ನೀನು ರಾಜನಾಗು ಅವನಿಗೆ, ಯಾಕೆ ನನ್ನ ಮೇಲೆ ಕೆತ್ತಿದೆಯಲ್ಲ, ನೀನು ರಾಜನಾಗಿಬಿಡು ಹೋಗ್ಲಿ, ನನ್ನ ಕೆಳಗಿ ಸದಸ್ಯದಿದೆಯಲ್ಲ ಆಮೇಲೆ ನೀನು ಹಾನಿಯಾಗಿಬಿಟ್ಟು ಅಂತ ಹೇಳ್ತಾರೆ. ಅದು ಎರಡು ಪಾಠದಕ್ಕೆ ಎರಡೆರಡಿದೆ, ಒಳ್ಳೇದಕ್ಕೊಂದು ಪಾಲ್ಟು, ಕೆಟ್ಟದಕ್ಕೊಂದು ಪಾಲ್ಟು. ಎಷ್ಟು ಅಕ್ಯುರೇಟಾಗಿ ಮಾಡ್ತಾರೆ ಅಂದರೆ ನಮಗೆ ಆಶ್ಚರ್ಯ ಆಗಿಬಿಡುತ್ತೆ. ಏಷವೈ ಭಗವಾನ್ ಸಾಕ್ಷಾತ್ ಅದಾಯ್ತಲ್ಲ, ಯಥಾ ವಾರ್ತಾದಯೋ ವಿದ್ಯಾಹ ಪುಂಸ ಸ್ವಾರ್ಥಂ ನ ಬಿಭ್ರತಿ ಅನರ್ಥಾಯ ಭವೇಯುಚ್ಚ ಪೂರ್ತಮಿಷ್ಟಂ ತಥಾ ತತಃ. ಅದನ್ನು ಭಾರಿ ಎಕ್ಸ್ಪ್ಲೈನ್ ಮಾಡ್ತಾರೆ ಇನ್ನೂ ಕೂಡ, ಕಾಮಾದಿಗಳನ್ನು ಬಿಡೋದಕ್ಕೆ ಏನೇನು ಬೇಕು ಎಂಬುದನ್ನು ಭಾಳ ಡೀಟೇಲಾಗಿ ಹೇಳೋ ಭಾಗ ಇದೆ. ಈ ಭಾಗ ಸರಿಯಾಗಿ ಓದಿ.